हरि ओम। हयग्रीवं चिदानन्द विग्रहं सदनुग्रहं दशग्रीवच्छिदं शापान् मणिग्रीव विमोचनं स्वनाम ग्रहणादेवानिरस्तग्रह विग्रहं वृन्दावनगतं वन्दे ब्रह्मरुद्रेन्द्रवन्दितं स्वान्तस्थानन्तशय्याय पूर्णज्ञानरसारणसे उत्तुङ्गवाक्तरङ्गाय मध्वदुग्धार्थये नमः। गुर्मखिल गुणज्ञं तद्गुणैकाधिवासं शमदम परिनिष्ठं तत्वनिष्ठं वरिष्ठं सकल सुजन शिष्टं नित्य निर्भूत कष्टं हय मुख पद निष्ठं मां भजन्तु प्रपन्नाः। पूज्याय राघवेन्द्राय सत्यधर्मरताय च भजतां कल्पवृक्षाय ममतां कामधेनवे। नीलाकरार्चितानन्त लीला गोपाल पालितान् विद्यापयोनिधीन् वन्दे ब्रह्म विद्या गुरुन् मम ब्रह्मचर्य हरि प्रीति सुविद्या बादशालिनः इष्टदान् कष्टहर्तॄन्नः विद्यामान्यान् मुनीन् नमः। वाजराजपदद्वन्द्व वारिजासक्तमानसान् विश्वप्रिय गुरुन् वन्दे मन्दोहं देवि शुद्धये। सत्यं सत्यं पुनः सत्यं विष्णुतीर्थप्रसादतः सर्वे कामाः भवन्त्येव शपथो बिम्बसन्निधौ। चिन्तामणिं सभक्तानां कल्पवृक्षं च कामदं स्वामिनं त्वां रघुप्रेमतीर्थं वन्देह्यभिप्रदम्। अज्ञानतिमिरच्छेदं बुद्धिसम्पत्प्रदायकं विज्ञानविमलं शान्तं विजयाख्यगुरुं भजे। श्रीगुरुभ्यो नमः। हरिः ओम्। ನಿನ್ನ ದಾಸರು ಪುದ್ದವಸನವೇ ಎನಗಾಗಲಿ, ನಿನ್ನ ದಾಸರು ಉಂಡ ಎಂಜಲು ಎನಗಾಗಲಿ, ನಿನ್ನ ಪಾದ ದಾಸರ ಪಾದೋದಕವೆ ಎನಗಾಗಲಿ, ನಿನ್ನ ದಾಸರು ಇಟ್ಟ ಭರಣವೇ ಎನಗಾಗಲಿ, ನಿನ್ನ ದಾಸರು ಚರಿಸಿದ ಉತ್ತಮ ಭೂಮಿ ಪುಣ್ಯ ನಿಧಿಗಳೆಲ್ಲ ಎನಗಾಗಲಿ ದೇವಾ, ನಿನ್ನ ದಾಸರು ಪೇಳಿದ್ದು ಅದೇ ಮಹಾ ಉಪದೇಶ, ನಿನ್ನ ದಾಸರು ಕೇಳಿದ್ದು ಅದೇ ಎನಗೆ ಹರುಷ, ನಿನ್ನ ದಾಸರ ಮಾತು ಸಕಲ ಶ್ರುತಿ ವಚನ, ನಿನ್ನ ದಾಸರ ಲೀಲೆ ಎನಗೆ ಪುಷ್ಪದ ಮಾಲೆ. ಇಲ್ಲಿ ಹೇಳ್ತಾರೆ, ನಿನ್ನ ದಾಸರು ಕೇಳು ಕೇಳಿದ್ದದೇ ಎನಗೆ ಹರುಷ, ನಿನ್ನ ದಾಸರು ನನ್ನ ಕುರುತು ಅಪಾ ಚೆನ್ನಾಗಿದೆಯಾ ಅಂತ ನನ್ನ ಮೇಲೆ ಅನುಗ್ರಹ ಮಾಡಿದ್ರೆ ಅದೇ ನನಗೆ ಭಾಗ್ಯಪ್ಪ, ಅದಕ್ಕಿನ್ನ ಬೇಕಾಗಿಲ್ಲ. ನಿನ್ನ ದಾಸರ ಮಾತು ಸಕಲ ಶ್ರುತಿ ವಚನ, ಎಲ್ಲ ಶ್ರುತಿ ಸ್ಮೃತಿ ಪುರಾಣಗಳ ಮಾತೆಲ್ಲ ನಿನ್ನ ದಾಸರ ಮಾತಿನಲ್ಲಿ ತುಂಬಿರುತ್ತಪ್ಪ ಹರಿಯೇ. ಅವರು ಅಧ್ಯಯನ ಮಾಡಿದ್ದು ತುಂಬಾ ಇರುತ್ತೆ, ಅನುಭವ ಪಡ್ಕೊಂಡದ್ದು ತುಂಬಾ ಇರುತ್ತೆ, ಹೇಳಬೇಕಾಗಿದ್ದು ತುಂಬಾ ಇರುತ್ತೆ, ಜವಾಬ್ದಾರಿ ಸಮಯ ಕಡಿಮೆ ಇರುತ್ತೆ. ಕೇಳುವಂತಹ ಜನರ ತಲೆ ಚಿಕ್ಕದಾಗಿರುತ್ತೆ, ಹೇಳುವಂಥವರ ಬೆಲೆಯೂ ಗೊತ್ತಿರಲ್ಲ, ಹೇಳುವಂಥವರ ಮಾತಿನ ಬೆಲೆಯೂ ಗೊತ್ತಿರಲ್ಲ, ಅವರದ್ದೇ ಗುಂಗಿನಲ್ಲಿ ಹೋಗ್ತಾ ಇರ್ತಾರೆ ಸಂಸಾರದಲ್ಲಿ. ಯದ್ಯಪಿ ಹೇಳುವಂಥವರ ಬಗ್ಗೆ ಸರಿಯಾದ ಗೌರವ ಇಲ್ಲದಿದ್ದರೆ ಹೇಳಬಾರದು. ಯಾವುದನ್ನು ಹೇಳುತ್ತೇವೋ ಅದರ ಬಗ್ಗೆ ಗೌರವ ಇಲ್ಲದಿದ್ದರೆ ಹೇಳಬಾರದು. ಆದರೆ ಅವರಿಗೆ ಯೋಗ್ಯತೆ ಇರಲ್ಲ, ಸಂಸಾರದಲ್ಲಿ ಬಂದಿರುತ್ತಾರೆ, ಹಿಂದಿನ ಪಾರಬ್ಧ ಕರ್ಮ ಕೂತಿರುತ್ತೆ, ಅನೇಕ ದೋಷಗಳಿಂದ ಪ್ರವರ್ತನೆ ಮಾಡ್ತಾ ಇರ್ತಾರೆ. ಅನ್ನ ಕೊಟ್ಟವರಿಗಿಂತ ಜ್ಞಾನ ಕೊಟ್ಟವರು ಪ್ರಧಾನ ಗುರುಗಳು. ಅವರ ಬಗ್ಗೆ ವಿಚಿತ್ರವಾಗಿ ಪ್ರವೃತ್ತಿಗಳಿರುತ್ತೆ, ನಮ್ಮ ಸೇರಿಕೊಂಡು ಎಲ್ಲರೂ ಅಷ್ಟೇ, ನಮ್ಮ ನಮ್ಮ ಗುರುಗಳಿಗೆ ಹಾಗೆ ಇರ್ತೀವಿ ನಾವು. ನಮ್ಮ ನಮ್ಮ ಹಿಂದಿನ ಕರ್ಮಾನುಸಾರ ಅವರಲ್ಲಿ ಪ್ರವೃತ್ತಿಯನ್ನು ತೋರ್ತಾ ಇರ್ತೇವೆ. ಆದರೆ ಅವರೆಲ್ಲ ಇದನ್ನು ಮನಸ್ಸಿಗೆ ಹಿಡಿಸಿಕೊಳ್ಳದೆ ಕೇವಲ ನಮ್ಮನ್ನು ಉದ್ಧಾರ ಮಾಡಬೇಕು ಅಂತ ಉದ್ದೇಶದಿಂದ ನಮ್ಮ ತಲೆಯಲ್ಲಿ ಆ ಉಪದೇಶ ಹೋಗಬೇಕು ಅಂತ ಒಂದು ಹಠದಿಂದ ಹಿಂದೆ ಬಿದ್ದು ಹೇಳ್ತಾ ಇದ್ದಾರೆ. ಆ ರೀತಿಯಲ್ಲಿ ನಿನ್ನ ದಾಸರ ಮಾತು ಸಕಲ ಶ್ರುತಿ ವಚನ. ಒಬ್ಬ ತನ್ನ ಜೀವನದಲ್ಲಿ ನಾಲ್ಕು ವೇದಗಳು ಸಕಲ ಸತ್ಯಾಸ್ತ್ರವನ್ನು ಅಧ್ಯಯನ ಮಾಡಿರಬಹುದು, ಮಾಡದೇ ಇದ್ದಿರಬಹುದು, ಆದರೆ ಗುರುಗಳ ಬಾಯಿಯಿಂದ ಅವನಿಗಾಗಿ ಒಂದು ಹಿತ ವಚನ ಬಂತ, ಅದರಲ್ಲೇ ಎಲ್ಲಾ ವೇದಗಳು ತುಂಬಿರುತ್ತೆ. ಅದನ್ನು ಅವನು ಧಾರಣೆ ಮಾಡಿಕೊಂಡ್ರೆ ಇಡೀ ಸಕಲ ಸತ್ಯಾಸ್ತ್ರವನ್ನು ಧಾರಣೆ ಮಾಡಿದ ಫಲ ಬರುತ್ತೆ. ಎಚ್ಚರ ಇರಬೇಕಷ್ಟು. ಯಾಕೆ ಸಂಸಾರದಲ್ಲಿ ಬಿದ್ದು ಒದ್ದಾಡತಕ್ಕಂಥ ಸಜ್ಜನರನ್ನ ಉದ್ಧಾರ ಮಾಡಬೇಕೆಂಬ ಹಂಬಲ ವೇದಾಭಿಮಾನಿಗಳಿಗೆ, ಶಾಸ್ತ್ರಾಭಿಮಾನಿಗಳಿಗೆ ತುಂಬಾ ಇರುತ್ತೆ. ಏನಾದರೂ ಮಾಡಿ ಸರಿ ಇವರ ತಲೆಗೆ ಹೊಕ್ಕಬೇಕು ಅಂತ ನೋಡ್ತಿರ್ತಾರ. ಆದರೆ ಆ ಕೇಳುವಂತಹ ವ್ಯಕ್ತಿಗೆ ಶಾಸ್ತ್ರ ಇಡೀ ಕೇಳಲಿಕ್ಕೆ ಸಮಯ ಇರಲ್ಲ, ಆಸಕ್ತಿ ಇರಲ್ಲ, ಶಕ್ತಿ ಇರಲ್ಲ. ಇನ್ನೇನಾದ್ರು ಹೆಚ್ಚಿಗೆ ಹೇಳಲಿಕ್ಕೆ ಹೋದ್ರೆ ಇದ್ದ ಕಡೆ ಮಲ್ಕೊಂಡ್ಬಿಡ್ತಾರೆ. ಏನು ಬೇಕಾದ್ರೂ ಹೇಳಿ ನಾವು ಕೇಳಲ್ಲ ಅಂತ ಟ್ರಿಪ್ ಆಗಿ ಮಲ್ಕೊಂಡ್ಬಿಡ್ತಾರೆ. ಮತ್ತಂತ ಕಾಲಕ್ಕೆ ಏನು ಮಾಡಬೇಕು? ಅವರು ಯಾವ ಮಾತುಗಳನ್ನು ಕೇಳಿ ಇರ್ತಾರೋ ಅಂಥ ಮಾತುಗಳು ಯಾರು ಗುರುಗಳು ಅಂತಿದ್ದವರು ಹೇಳಲಿಕ್ಕೆ ಹೋಗ್ತಾರೋ ಅದರೊಳಗೆ ದೇವತೆಗಳು ತಾವಾಗಿ ತೂರಿ ಬಿಡ್ತಾರಂತೆ. ವೇದಾಭಿಮಾನಿಗಳು, ಶಾಸ್ತ್ರಾಭಿಮಾನಿಗಳು ತೂರಿ ಆ ಮಾತುಗಳು ಏನು ಹಿತಕರವಾದ ಒಂದೆರಡು ಮಾತನ್ನು ಅವರು ಕೇಳುತ್ತಾರಲ್ಲ ಅದರೊಳಗೆ ಅವರಿಗೆ ಇಡೀ ಶಾಸ್ತ್ರ ಅಧ್ಯಯನ ಮಾಡಿದ ಫಲ ತಂದು ಕೊಟ್ಬಿಡ್ತಾರೆ. ಈ ರಹಸ್ಯ ಯಾರಿಗೆ ಅಂದರೆ ಗುರುಗಳ ಶರಣಾಗತರಾದವರಿಗೆ ಈ ರಹಸ್ಯ ದೇವರು ತಿಳಿಸ್ತಾರೆ. ಅದಕ್ಕೆ ಗುರುಗಳ ಬಾಯಿಂದ ನಮಗಾಗಿ ಒಂದು ಮಾತು ಬಂದರೆ ಮುಗದೋಯ್. ಅದಕ್ಕೆ ಹೇಳ್ತಾರೆ ನಮ್ಮ ಸಾಧನೆ ಎಲ್ಲ ಎಷ್ಟರ ಪರ್ಯಂತ ಗುರುಗಳ ಮನಸ್ಸಿನಲ್ಲಿ ನಾವೊಂದು ಸ್ಥಾನವನ್ನ ಸಂಪಾದನೆ ಮಾಡುವ ಪರ್ಯಂತವೇ ನಮ್ಮ ಸಾಧನೆ ಕಷ್ಟ. ಯಾವಾಗಾದರೆ ಗುರುಗಳ ಹೃದಯದಲ್ಲಿ ನಮಗೆ ಅಂತ ಒಂದು ಸ್ಥಾನ ಬಂದುಬಿಡ್ತ ಸಾಧನ ಬೇಗ ಓಡುತ್ತೆ ಅಂತ ಹೇಳ್ತಾರೆ. ಇನ್ನ ಹೇಳ್ತಾರೆ ಏನೇ ಆಗ್ಲಿ ಅಲಂಕಾರ ಮಾಡಿಕೊಂಡಾಗ ಹೂವಿನ ಹಾರ ಇರಬೇಕು. ಹುಡುಗ ಆಗಲಿ ಹುಡುಗಿ ಆಗಲಿ ಯಾರೇ ಗಂಡಸರಾಗಲಿ ಹೆಂಗಸರಾಗಲಿ ಹೂವಿನ ಹಾರ ಹಾಕೊಂಡಾಗ ಆ ಒಂದು ನೋಟವೇ ಬೇರೆ, ಆ ಚಂದವೇ ಬೇರೆ ಅಲ್ವೇ. ಅದಕ್ಕೆ ಹೇಳ್ತಾ ಇದ್ದಾರೆ ಪುಷ್ಪದ ಮಾಲೆ ಹಾಕೊಂಡ್ರೆ ಹೇಗಿರುತ್ತೋ ಹಾಗೆ ನಿನ್ನ ದಾಸರ ಲೀಲೆ ಎನಗೆ ಪುಷ್ಪದ ಮಾಲೆ. ಇದನ್ನ ಹೇಳ್ತಾ ಇದ್ದಾರೆ ನಿನ್ನ ದಾಸರು ಏನು ವಿಶೇಷವಾದ ಲೀಲೆಗಳನ್ನ ತೋರ್ತಾರಲ್ಲ ಅದೇ ನನಗೆ ಪುಷ್ಪದ ಮಾಲೆ. ಪುಷ್ಪಗಳನ್ನ ಸೂತ್ರದಲ್ಲಿ ಪೋಣಿಸಿದರೆ ಮಾಲೆಯಾಗುತ್ತೆ, ಹಾಗೆ ನಿನ್ನ ದಾಸರೆಲ್ಲರೂ ಮಾಡಿದ ಲೀಲೆಗಳೆಂಬ ಪುಷ್ಪಗಳನ್ನ ಒಂದು ಸೂತ್ರದಲ್ಲಿ ಪೋಣಿಸಿ ಕೊರಳಿಗೆ ಹಾಕೊಂಡರೆ ಅದೇ ನನಗೆ ನಿಜವಾದ ಪುಷ್ಪದ ಮಾಲೆ, ನಿನ್ನ ದಾಸರ ಲೀಲೆ. ಒಬ್ಬೊಬ್ಬರು ಒಂದೊಂದು ತರ ಚರ್ಯಗಳನ್ನ ಮಾಡುತ್ತಾರೆ. ದೊಡ್ಡವರು ಅಂತ ಭೂಮಿಗೆ ಬರುತ್ತಾರೆ, ಕೆಲವರು ತಾವು ಯಾರು ಎಂಬುದು ಯಾರಿಗೂ ಗೊತ್ತಿಲ್ಲದಂತೆ ಕಳೆದು ಗುಟ್ಟಾಗಿ ಹೋಗಿಬಿಡುತ್ತಾರೆ. ಕೆಲವರು ಶಿಷ್ಯರಿಗೆ ಮಾತ್ರ ಗೊತ್ತಾಗುವಂತೆ ಮಾಡುತ್ತಾರೆ, ಕೆಲವರು ಯಾರಿಗೂ ಗೊತ್ತಾಗದಂತೆ ಮಾಡುತ್ತಾರೆ, ಕೆಲವರು ವಿಶೇಷವಾಗಿ ಜಗತ್ತಿಗೆ ಗೊತ್ತಾಗುವಂತೆ ಮಾಡಿ ಹೋಗ್ತಾರೆ. ತರಂಗಗಳು ಬರುವುದು ಸತ್ಯ, ಚಿಕ್ಕ ತರಂಗವಾ ಮಧ್ಯ ತರಂಗವಾ ದೊಡ್ಡ ತರಂಗವಾ ಎಂಬುದು ಅಲ್ಲಲ್ಲಿ ಭಗವಂತ ಇರ ಮತ್ತು ದೇವತೆಗಳ ಸನ್ನಿಧಾನ ವಿಶೇಷದಿಂದ ಅದು ನಿರ್ಣಯ ಆಗಿಬಿಡುತ್ತೆ. ಅಂತ ಈ ದಾಸರೆಲ್ಲರೂ ಬಂದಾಗ ಅವರವರು ಮಾಡಿದ ವಿಶೇಷವಾದ ಪ್ರಭಾವ ಅದನ್ನ ಲೀಲಾ ಅಂತ ಕರೀತಾ ಇದ್ದಾರೆ. ಅಂಥ ಲೀಲಾ ಏನಿದೆ ಅಂದ್ರೆ ನಿನ್ನ ದಾಸರಾದ ಗುರುಗಳ ಲೀಲೆಯನ್ನ, ಅವರು ಮಾಡಿದ ಅದ್ಭುತವಾದ ಚರ್ಯಗಳನ್ನ ನೆನೆಯೋದೇ ನನಗೆ ಪುಷ್ಪದ ಮಾಲೆ. ಒಬ್ಬೊಬ್ಬರು ಒಂದೊಂದು ತರ ರೀತಿಯಾದ ಲೀಲೆಗಳನ್ನ ತೋರುತ್ತಾ ಬರ್ತಾರೆ. ವಿಶೇಷವಾಗಿ ಶ್ಯಾಮಸುಂದರ ದಾಸರು ಒಂದು ಸಲ ಮಾನವಿಯಲ್ಲೇ ಒಂದು ಮನೆ, ಆ ಮನೆ ಮುಂದೆ ಅಲ್ಲೇ ಕೂತ್ಕೊಂಡಿದ್ರು. ಅವ್ರ ಪಕ್ಕದಲ್ಲಿ ಜೊತೆಗಿದ್ರು ಯಾರು, ಅವ್ರ ಜೊತೆ ಕೂತ್ಕೊಂಡು ಇಸ್ಪೇಟ ಆಡ್ತಾ ಇದ್ರು. ಅವ್ರ ಮೇಲ್ನೋಟಕ್ಕೆ ಇವೆಲ್ಲ ಮಾಡಿ ಹೋದ್ರು. ಹೋಗೋರು ಮಂತ್ರಾಲಯಕ್ಕೆ ಹೋಗ್ತಾ ಇದ್ದಾರೆ. ಮಾನವಿ ಎಲ್ಲಿಗಪ್ಪ ಹೋಗ್ತಾ ಇದ್ದೀರಿ? ಬೀದಿಗೆ ಕಟ್ಟಿ ಮೇಲೆ ಕೂತ್ಕೊಂಡೆ, ಒಂದಿಷ್ಟು ಚಹಾ ಕುಡಿಬೇಕು, ಒಂದು ಆಟ ಆಡಬೇಕು. ತಲೆ ದೇವರಲ್ಲೇ ಹೊರಗೆ ನಾಟಕ ಹೀಗೆ, ಅದನ್ನು ಲೀಲಾ ಅಂತ ಕರೆದರು. ಸರಿ, ಇವ್ರ ಹೆಸರು ಗುಂಡಣ್ಣ ಅಂತ. ಏ ಗುಂಡಣ್ಣ, ನಾವು ಮಂತ್ರಾಲಯಕ್ಕೆ ಹೋಗ್ಬಿಡ್ತೀವಪ್ಪ. ಆಯ್ತಾಯ್ತು. ಅವರು ಮಂತ್ರಾಲಯಕ್ಕೆ ಹೋಗಿ ದರ್ಶನ ಮಾಡಿಕೊಂಡ್ರೆ ಸಾಯಂಕಾಲ ಬರೋ ಕಾಲಕ್ಕೆ ಈ ವ್ಯಕ್ತಿ ಅಲ್ಲೇ ಕೂತ್ಕೊಂಡಿರ್ತಾರೆ. ಇನ್ನೂ ನಡೀತಾ ಇದೆ. ಅವಾಗ ಇವ್ರು ಕೇಳಿದ್ರಂತೆ ಬರೋರನ್ನ, ಏನಪ್ಪ ರಾಯರ್ ಏನ್ ವಸ್ತ್ರ ಹಾಕೊಂಡಾಗ ಗೊತ್ತು? ಅವ್ರೊಬ್ರು ಮಾಡೊಬ್ರು ನೋಡ್ಕೊಂಡು ಹೀಗ್ ನೋಡಿದ್ರಂತೆ, ಯಾಕೆ ಗುಂಡಣ್ಣ ಹತ್ ಕೇಳ್ತಿದ್ಯ? ಇವ್ರು ಹೇಳಿದ್ರಂತೆ, ಇವತ್ತು ರಾಯರಿಗೆ ವಸ್ತ್ರವೇ ಇಲ್ಲಲ್ಲ ಅಂದ್ರು. ಅವ್ರು ಕಣ್ ಕಣ್ ಬಿಟ್ಟು ನೋಡಿ, ನಿನ್ನೆಂಗ್ ಗೊತ್ತಾಯ್ತು? ಹೇಳ ಹೋದಲ್ಲೋ, ಅಲ್ಲಿ ನೋಡಿದ್ರೆ ಅವ್ರು ವಸ್ತ್ರ ಒಣಗ ಹಾಕಿದ್ದಾರೆ ರಾಯರಿಗೆ. ಅದ್ ತರೋ ಕಾಲಕ್ಕೋ ಇಲ್ಲೋ ಚೂರು ಮೈಲಿಗೆ ಆಗದೆ ಅವತ್ತು ವಸ್ತ್ರ ಆಗಿಲ್ಲ, ಮತ್ತು ಒಣಗ ಹಾಕ್ಲಿಕ್ಕೆ ಹೋಗಿದ್ದಾರೆ. ಸರಿ ಅಂತ ಅವಸರದಲ್ಲಿ ಪಾಂಗುಳು ಕರೆದಾರ ಅಂತೇಳಿ ಅವತ್ತು ವಿಶೇಷವಾಗಿ ಒಂದು ಹೂವಿನ ಹಾರ ಹಾಕಿ ಆರತಿ ಮಾಡಿ ಹೊರಟೋಗಿದ್ದಾರಂತೆ. ಅದು ಮಾನವಿಯಲ್ಲಿ ಕೂತಿರ್ತಕ್ಕಂಥವ್ರಿಗೆ ಗೊತ್ತಾಯ್ತು. ಅವ್ರು ಹೇಳಿದ್ರಂತೆ, ಇವತ್ತು ಅಡಿಗೆಯಲ್ಲಿ ಇದೇ ತಾನೇ ಅಡಿಗೆ ಮಾಡಿದ್ದು ಬಡಿಸಿದ್ದೆಲ್ಲ. ಅವ್ರು ಕಣ್ಣು ದೊಡ್ಡ ದೊಡ್ಡ ಮಾಡಿ ನೋಡಿದ್ರು, ನಾವು ಅಲ್ಲಿಗೆ ಹೋದ್ರೆ ಗೊತ್ತಾಯ್ತು, ನೀ ಇಲ್ಲಿ ಕೂತು ಹೆಂಗ್ ಗೊತ್ತಾಯ್ತಪ್ಪ ಗುಂಡಣ್ಣ? ಹಾಗೆ ಜ್ಞಾನಿಗಳು ಅವರ ಚರ್ಯಗಳೆಲ್ಲ ಬೇರೆ ಇರುತ್ತೆ, ಒಳಗೊಳಗೆ ಬೇರೆ ಇರ್ತಾರವರೆಲ್ಲ, ಹೊರಗೆ ನೋಟಕ್ಕೆ ಬೇರೆ ಮಾಡಿಯೇ ಹೋಗ್ತಾ ಇರ್ತಾರೆ. ಶ್ಯಾಮಸುಂದರ ದಾಸರು ಮತ್ತು ತಂದೆ ವೆಂಕಟೇಶ ವಿಠಲ ಅವರಿಬ್ಬರು ಒಂದು ಕಡೆ ಸೇರಿದ್ರಂತೆ, ಒಬ್ಬರನ್ನೊಬ್ಬರು ಆಲಿಂಗನ ಮಾಡಿಕೊಂಡು ಆನಂದ ಪಡ್ತಾರೆ. ಇಬ್ಬರೂ ಸೇರಿ ಒಂದೇ ಹಾಡನ್ನ ಎರಡಂಕಿತದಿಂದ ಮಾಡ್ತಾರೆ. ಇವೆಲ್ಲ ಲೀಲೆ. ಒಬ್ಬೊಬ್ಬರು ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಅವರ ಜೀವನ ಚರಿತ್ರೆಯಲ್ಲಿ ಆ ಭಕ್ತರಿಗೆ ಏನ್ ಅನುಗ್ರಹ ಮಾಡಿರ್ತಾರೆ ಅವೆಲ್ಲನ್ನ ಲೀಲಾ ಲೀಲಾ ಅಂತ ಕರೀತಾರೆ. ಇಂಥದ್ದು ಯಾರ ಬಾಯಿಗೆ ಅಂದ್ರೆ, ಏನೋ ಪುಸ್ತಕ ಪ್ರಿಂಟ್ ಮಾಡಿದ್ರೆ ಅದಷ್ಟು ರುಚಿಯಾಗಿ ಬರಲ್ಲ. ಇದೆಲ್ಲ ಆಯಾ ವ್ಯಕ್ತಿಗಳ ಜೊತೆಗಿದ್ದ ಆಯಾ ಕಾಲದವರು ನಂತರ ಕಾಲದವರಿಗೆ ಅನುಭವಿಸಿ ಹೇಳಿದ್ದನ್ನ ನೆನೆಸಿಕೊಂಡು ಹೇಳ್ತಿರ್ತಾರಲ್ಲ, ಅಲ್ಲಿ ಬರುವ ರುಚಿ ಮಿಕ್ಕ ಕಡೆ ಪುಸ್ತಕ ನೋಡಿದರೆ ಬರಲ್ಲ. ಬೇಕಾದ್ರೆ ದಾಸರ ಲೀಲಾ ಅಂತ ಹೇಳಿ ಇಂಥ ಎಡಿಷನ್ ಅಂತ ಹೇಳಿ ಹಾಕಿದ್ರೆ ಅದು ನೋಡೋ ಕಾಲಕ್ಕೆ ನಿದ್ದೆ ಬರ್ತಾ ಇರುತ್ತೆ. ಆ ಲೀಲಾ ಏನ್ ಗೊತ್ತಾಗುತ್ತೆ? ಯದ್ಯಪಿ ಅಲ್ಲಿ ನಡೆದದೇ ಬರೆದಿರ್ತಾರೆ, ಕೆಲವೆಲ್ಲ ಸೇರಿಸಿ ಬರೆದಿರ್ತಾರೆ. ಹಾಗಲ್ಲದೆ ಏನು ಈ ಮಾನವಿ, ರಾಯಚೂರು, ಆ ಕಡೆ ಸಿಂಧನವರು, ನಮ್ಮ ಬೆಂಗಳೂರು, ಮೈಸೂರು ಈ ಪ್ರಾಂತದಲ್ಲಿ ಇರತಕ್ಕಂತಹ ಮಹಾನುಭಾವರೆಲ್ಲ ಬಂದು ಹೋಗಿದ್ದಾರೆ. ಅವರವರು ತೋರಿದಂತಹ ಲೀಲೆಗಳು, ಏನು ಅದ್ಭುತವಾದಂತಹ ವ್ಯಕ್ತಿತ್ವ, ಅವೆಲ್ಲವನ್ನ ಆಯಾ ವ್ಯಕ್ತಿಗಳ ಶಿಷ್ಯ ಪರಂಪರೆಯಿಂದ ಸಂಗ್ರಹ ಮಾಡಿ ಕೇಳಿ ಕೇಳಿ ನಮ್ಮ ತಲೆಯಲ್ಲಿ ಇಟ್ಕೊಂಡು ಅದನ್ನ ಎಲ್ಲೋ ಹೋಗಿರ್ತೀವಿ, ಮದುವೆಗೋ ಇನ್ನೊಂದು ಮುಂಜಿಗೋ ಅಥವಾ ಮನೆಯಲ್ಲೋ ಎಲ್ಲೋ ಸಮಯ ಸಿಕ್ಕಿರುತ್ತೆ. ಆ ಸಿಕ್ಕಾಗ ಮುಖಾಮುಖ ನೋಡ್ತಾ ಕೂತಿರ್ಬೇಕು ಎಲ್ಲರದ್ದು. ಹೌದಲ್ವೋ? ನಾನಾ ಹರಟು ಎಲ್ಲ ಹರಡ್ತಾ ಕೂತ್ಕೋಬೇಕು. ಅಂತ ಕಾಲಕ್ಕೆ ಒಬ್ಬರೇ ಕೂತಾಗ ದಾಸರ ಲೀಲೆ, ಯಾರ್ಯಾರು ಏನೇನು ಮಾಡಿದ್ರಪ್ಪ ಅದೆಲ್ಲ ನೆನೀತಾ ನೆನೀತಾ ಬಂದರೆ ನಾವು ವಿಶೇಷವಾದ ನೆನಪಿನಲ್ಲಿ ನೆನೆದು ಹೋಗ್ತೀವಿ. ನಾವು ನೆನಪಿನಲ್ಲಿ ನೆನೆದು ಹೋಗ್ತೀವಿ. ಅವರ ಲೀಲೆಗಳನ್ನು ನೆನೆದಕ್ಕೆ ತಲೆ ಶುದ್ಧ ಆಗಿ ಬಿಡುತ್ತೆ. ಎಂಥ ಕಠಿಣಾತ್ಮನಾಗಿದ್ರು ಕೂಡ ಕರಗುತ್ತೆ ಮನಸ್ಸು, ಕಣ್ಣಲ್ಲಿ ನೀರು ಬರುತ್ತೆ, ಆನಂದ ಪಡ್ತಾನೆ. ಅದಕ್ಕೆ ಬೇಕೋ ಬೇಡವೋ, ಅದಕ್ಕೆ ಅಂದ್ರು ಸಮಯ ಸಿಕ್ಕಾಗೆಲ್ಲ ದೊಡ್ಡವರ ಲೀಲೆಗಳನ್ನ ನೆನೆಯೋದು ಇದು ಒಳ್ಳೆ ವೆರಿ ಗುಡ್ ಹ್ಯಾಬಿಟ್. ಇದಿದ್ರೆ ನಮಗೆ ಟೈಮ್ ಪಾಸ್ ಆಗಲ್ಲ ಅಂಬುದು ಇಲ್ಲವೇ ಇಲ್ಲ, ಟೈಮ್ ಸಾಕಾಗಲ್ಲ ನಮಗೆ. ಅಲ್ಲ, ಯಾವ ದಾಸರ ಲೀಲೆ ನೆನೆಯೋಣ? ಸುಮಧ್ವ ವಿಜಯ ತಗೊಳ್ಳಿ, ಅದು ದಾಸರ ಲೀಲೆ ಅಲ್ಲವಾ? ಮಧ್ವಾಚಾರ್ಯರು ಮಾಡಿದ ಲೀಲೆ. ಇವನು ಸುಮಧ್ವ ವಿಜಯ ಅಂತ ಹೇಳಿ ಮಧ್ವನವಮಿ ಕಾಲಕ್ಕೆ ಮಾತ್ರ ನೆನಿಬೇಕಂದ್ರಿ, ದಿನಾಗ ನೆನಿಬಾರ್ದ? ಚಿಕ್ಕ ಕೂಸು, ಪುಟ್ಟ ಕೂಸು ಹೊರಗೆ ಬಂದಿದೆ, ಬಂದಿದ್ರೆ ಅಪ್ಪನ್ನ ಊಟಕ್ಕೆ ಬಿಡ್ತಾ ಇಲ್ಲ. ಏನು ಆಕಳು, ಆಕಳು ಅದಕ್ಕಾಗಿ ದುಡ್ಡು ತಗೊಂಡು ಕೊಟ್ಟಿಲ್ಲ ಅಂತ ಬಂದು ಕೂತಿದ್ದಾನೆ. ದುಡ್ಡು ಕೊಟ್ರೆ ಹೊರತು ಊಟಕ್ಕೆ ಬಿಡಲ್ಲ. ಅವಾಗ ಈ ಚಿಕ್ಕ ಕೂಸು ಹೀಗ್ ನೋಡಿ ಒಳಗೆ ಹುಣಸೆ ಬೀಜ ತಂದು ಆತನ ಕೈಯಲ್ಲಿ ಕೊಟ್ಟು ನಾವು ಅಲ್ಲಿ ಹೋಗ್ಬೇಕು, ಅವ್ರ ಕೈಯಲ್ಲಿ ಕೊಟ್ಟು ತಗೋ ನಿಮ್ ದುಡ್ಡು, ಅದು ಹುಣಸೆ ಬೀಜ. ಆದರೆ ಅದು ಲೀಲಾ ಯಾಕಾಯಿತು ಅಂದ್ರೆ ಆ ಕೊಟ್ಟಂತಹ ವ್ಯಕ್ತಿ ಚಿಕ್ಕ ಕೂಸಾಗಿರಬಹುದು, ಶಕ್ತಿ ಅಂತಹದ್ದಿದೆ, ತಗೊಂಡವನ ತಲೆಯಲ್ಲಿ ಅದು ದುಡ್ಡಾಗಿ ಕಾಣ್ತಾ ಇದೆ. ಸಂತೋಷ ಪಟ್ಟ ಚಿಕ್ಕ ಹುಡುಗ ಕೊಟ್ಟ ಅಂತ ಹೇಳಿ ನಿಮ್ಮ ಋಣ ಮಾಫಿ ಅಂತ ಅವರಪ್ಪನಿಗೆ ಹೇಳಿ ಹೋಗ್ಬಿಟ್ಟ. ಎಂಥ ಅನುಗ್ರಹ ಪಡ್ಕೊಂಡ, ಎಂಥ ಅನುಗ್ರಹ ಪಡ್ಕೊಂಡ, ಆಚಾರ್ಯರ ಕೈಯಿಂದ ಹುಣಸೆ ಬೀಜ ಶಾಸ್ತ್ರ ಸಂಪತ್ತಾಗಿ ಬಂತವನು. ತನ್ನ ಮಗನ ಮಗನಾಗಿ ಬಂದ, ವಿಶೇಷವಾಗಿ ಶಾಸ್ತ್ರವನ್ನು ಕೇಳಿದ. ಇದು ಲೀಲ. ಹಾಗೆ ತಗೊಳ್ತೀರಾ? ಇವತ್ತಿನ ಕಥಾನಾಯಕರು ಜಯತೀರ್ಥ ಗುರು ಸಾರ್ವಭೌಮರು, ಅವರ ಲೀಲೆಗಳು ಆ ಎರಗೋಳ ಗೃಹದಲ್ಲಿ ಒಳಗೆಯಲ್ಲಿ ಕೂತ್ಕೊಂಡು ಎಷ್ಟು ಗ್ರಂಥಗಳು ಬರೆದಿದ್ದಾರೆ, ಎಷ್ಟು ಗ್ರಂಥಗಳು ಬರೆದಿದ್ದಾರೆ, ಜಗತ್ತಿಗೆ ಪ್ರಕಾಶ ಕೊಟ್ಟಿದ್ದಾರೆ. ಒಬ್ಬೊಬ್ಬ ಯತಿಗಳನ್ನು ನೆನೀತಾ ಹೋಗೋಣ. ನಮ್ಮ ಇಡೀ 365 days ಏನಿದೆ, 365 ದಿನ ಅಂತ ಒಂದು ವರ್ಷದಲ್ಲಿ ದಿನಕ್ಕೆ ಒಬ್ಬರದ್ದೋ ಇಬ್ಬರದ್ದೋ ಆ ಎಲ್ಲ ಲೀಲೆಗಳನ್ನು ನೆನೆಯಬೇಕು ಅಂತ ಇಟ್ಟುಕೊಂಡ್ರೆ ಒಂದು ದಿನದಲ್ಲಿ ನೆನೆದದ್ದು ಇನ್ನೊಂದು ದಿನಕ್ಕಿಲ್ಲದ್ರೆ ಫ್ರೆಶ್ ಆಗಿ ಬೇರೆ ಹೊಸ ಹೊಸದಾಗಿ ನೆನೀತಾ ಹೋಗ್ತಾ ಇದ್ರೆ ಇವತ್ತು ನೆನೆದದ್ದು ನಾಳೆ ಇಲ್ಲ, ಇನ್ನೊಬ್ಬರು ನೆನೀಬೇಕು ಅಂತ ಇಟ್ಟುಕೊಂಡ್ರೆ 365 ದಿನ ಮುಗಿದು ಇನ್ನೂ ಉಳಿದಿರುತ್ತೆ ನಮಗೆ. ಅಷ್ಟು ಜನ ಬಂದು ಹೋಗಿದ್ದಾರೆ ನಮ್ಮವರೆಲ್ಲ. ಒಬ್ಬೊಬ್ಬರದ್ದು ನೆನೆಸಿಕೊಂಡ್ರೆ ಮೈ ರೋಮಾಂಚನ ಆಗುತ್ತೆ, ಮೈ ರೋಮಾಂಚನ. ಎಂತೆಂಥ ವ್ಯಕ್ತಿಗಳು ಬಂದು ಹೋಗಿದ್ದಾರೆ, ಅಪರೋಕ್ಷ ಜ್ಞಾನಿಗಳು ಹೌದು, ಅಪರೋಕ್ಷ ಅವ್ರದ್ದು ಜಗತ್ತಿಗೆ ಗೊತ್ತಿಲ್ಲದಿದ್ರು ಹೊರಗಿನ ಲೀಲೆ ತೋರಿದವರು ಹೌದು, ಎಂಥ ಚರ್ಯಗಳು ಮಾಡಿ ಹೋಗಿದ್ದಾರೆ. ಹರಿದ್ವಾರದಲ್ಲಿ ಚಾತುರ್ಮಾಸಕ್ಕೆ ಕೂತಿದ್ದಾರೆ ಸ್ವಾಮಿಗಳು, ದೊಡ್ಡ ಸಭೆ ನಡೀತಾ ಇದೆ, ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ, 106 ಜನ ಸೇರಿದ್ದಾರೆ, ವಾತಾವರಣ ಸೂಚನೆ ಆಗಿದೆ. ಭೀಕರ ಮಳೆ ಆಗುತ್ತೆ. ಬಂದು ಸ್ವಾಮಿಗಳು ಕೇಳಿದ್ದು, ಸ್ವಾಮಿ ಮಳೆ ಬರುತ್ತಂತೆ ಭೀಕರವಾಗಿ, ಹಾಕಿದ ಅದು ಹೊಸ ಜಾಗ, ಇಲ್ಲೆಲ್ಲ ಹಂದ್ರ ಎಲ್ಲ ಹಾಕಿದೆ, ಚಪ್ಪರ ಎಲ್ಲ ಹೊರಟು ಹೋಗುತ್ತೆ, ಊಟ ಕಷ್ಟ, ಏನ್ ಮಾಡೋಣ ನೋಡೋಣ ನೋಡೋಣ. ಕೊನೆಗೆ ಇದೇನು ಸ್ವಾಮಿಗಳು ಬರೀ ನೋಡೋಣ ನೋಡೋಣ ಅಂತಾರೆ, ಏನು ಒಂದಕ್ಕೂ ಉತ್ತರ ಕೊಡ್ತಾ ಇಲ್ಲಲ್ಲ ಅಂತ ಕೇಳಿದ್ರೆ, ಅವರು ಹೇಳಿದ ಉತ್ತರ ಒಂದೇ, ನಾವು ಪೂಜಾ ಮಾಡುವುದು ಗೊಂಬೆ ಅಲ್ಲ, ರಾಮಚಂದ್ರ ಇದ್ದಾನೆ. ಈ ಮಾತು ಹೇಳಿದ್ದು ಹೇಳಿದ್ರೆ ಸಾಕ, ನಡಿಬೇಕಲ್ಲ. ಕಾರ್ಯಕ್ರಮ ಆಗುವವರೆಗೂ ಒಂದು ಹನಿ ಇಲ್ಲ ನೀರು, ಮಳೆ ಬಿದ್ದಿಲ್ಲ, ಮುಗಿದ ಕೂಡಲೇ ಕುಂಭವೃಷ್ಟಿ ಕುಂಭವೃಷ್ಟಿ. ಯಾರು ಅಂತೀರ? ನಮ್ಮ ವಿದ್ಯಾಮಾನ್ಯರು, ತಪಸ್ಸಿನ ಪ್ರಭಾವ ತೋರಿತಕ್ಕಂಥವ್ರು, ಒಬ್ಬೊಬ್ಬರು ಒಬ್ಬೊಬ್ಬರು ಪ್ರಚಂಡ ವ್ಯಕ್ತಿಗಳು, ಎಲ್ಲರೂ ದಾಸರೇ. ದಾಸರು ಅಂದ್ರೆ ತಂಬೂರಿ ಹಿಡಿದವರು ಮಾತ್ರ ದಾಸರು ಅಂತಲ್ಲ, ದೇವರ ದಾಸ್ಯವನ್ನ ಯಾರು ಹೊತ್ತಿರುತ್ತಾರೆ ಅವರೆಲ್ಲ ದಾಸರೇ. ಯಾರ್ಯಾರು? ಲಕ್ಷ್ಮೀದೇವಿಯೂ ದಾಸಳೆ, ದಾಸೋಹಂ ಕೋಸಲೇಂದ್ರಸ್ಯ ಅಂತ ಹೇಳಿದ ವಾಯುದೇವರು ದಾಸರೇ. ಯಾರು ದಾಸರಲ್ಲ? ಈಶ ಒಬ್ಬನೇ, ಮಿಕ್ಕದ್ದೆಲ್ಲ ದಾಸರೇ. ದಾಸರಲ್ಲ ಅಂತವ್ರು ಯಾರಿದ್ದಾರೆ? ಯಾರು? ಅದಕ್ಕೆ ನಿನ್ನ ದಾಸರ ಲೀಲೆ ಎನಗೆ ಪುಷ್ಪದ ಮಾಲೆ. ಮೊನ್ನೆ ಮೊನ್ನೆವರೆಗೂ ಬಂದಿರತಕ್ಕಂತಹ ದಾಸರು ಇದೇ ಚೀಕಲ ಪರವಿಯಲ್ಲಿ, ವಿಜಯದಾಸರು ಇದ್ದಂತಹ ಮನೆ, ಅವರ ವಂಶಸ್ಥರಲ್ಲಿದ್ದಾರೆ. ಅಲ್ಲಿ ಒಬ್ಬರು ದಾಸರು ಬಂದರು, ಅಲ್ಲೇ ಅನೇಕ ಜನ ದಾಸರು ಬಂದು ಆ ಮನೆಯಲ್ಲಿ ತಿಂಗಳುಗಳಗಟ್ಲೆ ಇದ್ದು ಹೋಗ್ಬೇಕು, ತಿಂಗಳುಗಳಗಟ್ಲೆ ಉಪಾಸನೆ ಮಾಡ್ಕೊಂತ ಇರ್ಬೇಕು ಅವರು. ಆಗಲೇ ಒಬ್ರು ಬಂದಿದ್ರು, ಒಂದು ದಿವಸ ಹೇಳ್ತಾರಂತೆ, ನಾಳೆ ಸ್ವಾಮಿಗಳು ಬರ್ತಾರೆ ಇಲ್ಲಿ ಪ್ರಸಿದ್ಧ ಮಾಡ್ಕೊಳ್ಳಿ. ಯಾವ ಸ್ವಾಮಿ ಬರ್ತಾರೆ? ನಂಗೆ ಫೋನ್ ಬಂದಿಲ್ಲ. ಯಾರು ಬಂದ್ರು? ಮಾಡ್ಕೊಳ್ಳಪ್ಪ, ಸಿದ್ಧ ಮಾಡ್ಕೊಂಡಿದ್ರು. ಯಾಕಾದ್ರೂ ಸರಿ ಹೇಳಿದ್ರಲ್ಲ, ಸರಿಯಾಗಿ ಸ್ವಾಮಿ ಹೇಳಿದ್ರು. ನೋಡಿದ್ರೆ ಅಲ್ಲಿ ಕೂತಾಗ ಸ್ವಾಮಿಗಳು ಹೇಳಿದ್ರಂತೆ, ನಾವು ಮಾನ್ವಿ ಕಡೆ ಬಂದಿದ್ವು, ಇಲ್ಲಿ ಬರಬೇಕು ಅಂತ ನಮ್ ತಲೆಯಲ್ಲೇ ಇದ್ದಿಲ್ಲ. ಬರ್ಲಿಕ್ಕಿಂತ ಮೊದಲು ಅಂದುಕೊಂಡು ಗಾಡಿ ಈಚೆ ತಿರುಗಿಸಿ ಬಂದದ್ದು. ಅವರ ಮನಸ್ಸಿನಲ್ಲಿ ಆಗ ಬಂದದ್ದು, ಅವರು ಆಗ ಬರ್ತಾರೆ ಅಂತ ಹಿಂದಿನ ದಿನವೇ ಈ ವ್ಯಕ್ತಿ ಗೊತ್ತಾಯಿತು. ಮತ್ತು ಹರಿಕಥಾಮೃತರ ಪುಸ್ತಕ ಹಿಡ್ಕೊಂಡು ಪಾರಾಯಣ ಮಾಡ್ತಾ ಕೊಡೋ ವ್ಯಕ್ತಿಯೇ, ಅವರನ್ನು ಸಿರಿವಾರ ಮುತ್ಯ ಅಂತ ಕರೀತಾ ಇತ್ತು. ಸಾಮಾನ್ಯ ವ್ಯಕ್ತಿ ಅಲ್ಲ, ಸಾಮಾನ್ಯ ವ್ಯಕ್ತಿ. ಸಿರಿವಾರ ಮುತ್ಯ ಅಂದ್ರೆ ಯಾರಿಗ್ ಗೊತ್ತಿಲ್ಲ, ಎಲ್ಲರಿಗ್ ಗೊತ್ತು. ಅಬಾಲ ಗೋಪಾಲ ಶಕ್ತಿಯ ಪರಿಚಯ ಕೆಲವರಿಗೆ ಗೊತ್ತಷ್ಟೇ, ಮಿಕ್ಕವರಿಗೆಲ್ಲ ಅಜ್ಜ ಅಜ್ಜ. ಒಳಗೆ ಬೆಂಕಿ ಉರಿತಾ ಇರುತ್ತೆ, ಅವೆಲ್ಲವನ್ನ ಸಂಗ್ರಹ ಮಾಡಿ ತಲೆಯಲ್ಲಿ ಅವರವರಲ್ಲಿ ಭಗವಂತ ಈ ಥರ ಲೀಲೆಯನ್ನು ನೋಡಿದ್ದಾನೆ ನೋಡಿಸಿದ್ದಾನೆ ಅಂತ ಚಿಂತನೆ ಮಾಡ್ಲಿಕ್ಕೆ ಶುರು ಮಾಡಿದರೆ ಅದರಿಂದ ಏನಾಗುತ್ತೆ ಅಂದರೆ, ದಾಸರ ಮಾತು ಬಹಳ ಸುಂದರ. ನೀವೆಂದಾದ್ರೂ ಹೂವಿನ ಸರ ಹಾಕೊಂಡಿದ್ದೀರಾ? ನಾವು ಹಾಕೊಳ್ಳಲ್ಲ. ಯಾಕೆ? ಹೂವಿನ ಸರ ಏನೋ ಫಂಕ್ಷನ್ ಕಾಲಕ್ಕೆ ಹಾಕ್ತೀವಿ ಅಷ್ಟೇ ಹೊರತು, ನಾವಾಗಿ ಒಂದು ಹೂವಿನ ಹಾರ ಹಾಕೊಂಡು ಆನಂದ ಪಟ್ಟದ್ದು ಒಂದು ಜನ್ಮದಲ್ಲಿ ಇರಲ್ಲ. ದೇವರಿಗೆ ಸಮರ್ಪಣೆ ಮಾಡಿದ ಒಳ್ಳೆ ಘಮಘಮಿಸುವಂತ ಹೂವಿನ ಹಾರ ಹಾಕೊಂಡು ನೋಡಿ, ಹಾಕೊಂಡು ಕೂಡ ಅದು ಗಂಡ ನಿಮ್ ತಲೆ ಎಲ್ಲೆಲ್ಲಿ ಹೋಗ್ತಾ ಇದ್ರು, ಆ ಹೂವಿನ ಹಾರ ಏನಿದೆ ಗೊತ್ತ, ಅದ್ಭುತವಾಗಿದೆ ಗೊತ್ತ.
ಹೂವಿನ ಹಾರ ವಾಸನೆ ಬರ್ತಾ ಇರುತ್ತೆ. ನಿಮಗೆ ಗೊತ್ತಿದ್ರೂ ಗೊತ್ತಿಲ್ಲದಿದ್ದರೂ, ತಲೆ ಇಲ್ಲಿದ್ದರೂ ತಲೆ ಬೇರೆ ಕಡೆ ಇದ್ದರೂ, ಆ ವಾಸನೆ ನಿಮ್ಮ ಮೂಗಿಗೆ ಬಂದು 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 ಮನಸ್ಸನ್ನು ಸೆಳೆದು ಬಿಡ್ತಾ, ಮನಸ್ಸಿನ ಮೇಲೆ ಪರಿಣಾಮ ಬೀರುತ್ತೆ. ಆ ನೀವು ಹಾಕ್ಕೊಂಡು ಹೂವಿನ ಸರ ಸರಿಯಾಗಿರ್ಬೇಕಷ್ಟೆ, ಅಂದರೆ ಒಳ್ಳೆ ಸುಗಂಧಭರಿತವಾದಂಥ ಹೂವಾಗಿದ್ದರೆ, ಒಳ್ಳೆ ದುಂಡು ಮಲ್ಲಿಗೆ, ಜಾಜಿ ಮಲ್ಲಿ ಇಂತಹ ಹೂವಿನ ಸರ ಹಾಕ್ಕೊಂಡ್ರೆ ಆ ಹಾರ ವಾಸನೆ ಬರ್ತಾ ಇದ್ರೆ ಮನಸ್ಸಲ್ಲಿ ಸಂತೋಷ ಆಗ್ತಾ ಬರುತ್ತೆ. ಎಂಥ ಸಿಟ್ಟಿದ್ದವನು ತಣ್ಣಗಾಗ್ಬಿಡ್ತಾನೆ. ಅದಕ್ಕೆ ಇಳಿದಿದ್ರೆ ಹಿಂದಿನ ಕಾಲಕ್ಕೆಲ್ಲ ಹೂವಿನ ಹಾರಗಳು ಹಾಕ್ಕೊಂಡು ಹುಚ್ಚರ ಥರ ತಿರುಗಿದ್ಯಾಕೆ ಅಂತಾರೆ. ಇದಕ್ಕೆ ಕಾರಣ ಹೂವಿನ ಹಾರ ಅಂದರೆ ಅದರಲ್ಲಿ ಅಷ್ಟು ಮರ್ಮ ಇದೆ, ಮನಸ್ಸನ್ನು ಆಹ್ಲಾದಗೊಳಿಸಿಬಿಡುತ್ತೆ, ಮನಸ್ಸನ್ನು ಸಂತೋಷಭರಿತವಾಗಿ ಮಾಡಿಬಿಡುತ್ತೆ. ಹೌದಾ? ಇದು ಹೂವಿನ ಹಾರದ ಲಕ್ಷಣ. ಆದರೆ ಇದು ಹೊರಗಿನ ಹೂವಿನ ಹಾರ. ಆದರೆ ದಾಸರು ತೋರಿದಂಥ ಲೀಲೆ ಏನಿದೆಯಲ್ಲ, ಆ ಲೀಲೆಯೇ ನಿಜವಾದ ಹೂವಿನ ಹಾರ. ಮನಸ್ಸನ್ನು ಆಹ್ಲಾದಗೊಳಿಸಿಬಿಡುತ್ತೆ, ಮನಸ್ಸಿನಲ್ಲಿರುವ ಕಲ್ಮಶವೆಲ್ಲ ತೆಗೆದು 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 ಹಾಕ್ಬಿಡುತ್ತೆ, ನಮ್ಮನ್ನು ಬೇರೆ ಲೋಕಕ್ಕೇ ಕರ್ಕೊಂಡು ಹೋಗ್ಬಿಡುತ್ತೆ. ಮತ್ತೆ ಅಂಥ ದಾಸರ ಲೀಲೆ ನೆನೆಯಬೇಕೋ ಇಲ್ವೋ? ಒಬ್ಬೊಬ್ಬ ದಾಸರು ತಗೊಂಡ್ರು ಕೂಡ ಎಂತೆಂತಾದಿರುತ್ತೆ, ಕೊನೆಗೆ ನಮಗೊಂದು ಗೊತ್ತಾಗುತ್ತೆ. ದಾಸರ ಲೀಲೆಗಳನ್ನು ಸಂಗ್ರಹ ಮಾಡ್ತಾ ಹೋದರೆ ಗೊತ್ತಿಲ್ಲದ್ದು ತುಂಬ ಇದೆ ಅಂತ ಚೆನ್ನಾಗಿ ಗೊತ್ತಾಗುತ್ತೆ, ಗೊತ್ತಿಲ್ಲದ್ದು ತುಂಬ ಇದೆ ಅಂತ ಚೆನ್ನಾಗಿ ಗೊತ್ತಾಗುತ್ತೆ. ಒಂದೊಂದನ್ನು ಅದು ಸಂಗ್ರಹ ಮಾಡಬೇಕಂದ್ರೆ ಎಲ್ಲಿ ಮಾಡಬೇಕು? ಪುಸ್ತಕಗಳಲ್ಲಿ ಸಿಗಲ್ರಿ. ಆಯಾ ಕ್ಷೇತ್ರಗಳಿಗೆ ಹೋದಾಗ ಅಲ್ಲಲ್ಲಿ ಏನು ಆಯಾ ದೊಡ್ಡ ದೊಡ್ಡವರು ಬಂದಿರ್ತಾರೆ, ಅಥವಾ ದಾಸರ ಸಂಪರ್ಕ ಇದ್ದವರು ಬಂದಿರ್ತಾರೆ, ಅವರ ಹತ್ರ ಅವರು ಸುಮ್ಮನೆ ಕೂತಿರ್ತಾರೆ ಅವ್ರ ಪಾಡಿಗೆ, ಅವ್ರಿಗೇನು ಬೇಕಾಗಿದೆ ನಮ್ಗೆ ಹೇಳಬೇಕು ಅಂತ. ನಾವು ಹೋಗಬೇಕು, ಕೇಳಬೇಕು ದೊಡ್ಡವ್ರ ಹತ್ರ, ಏನಾದರೂ ಹೇಳ್ರಿ ಹೇಳ್ರಿ ಅಂತ ಕೆದಕಬೇಕು ಅವ್ರನ್ನ. ಕೆದಕೋದು ಅಂದರೆ ಬೇರೆ ಕೆದಕೋದಲ್ಲ, ಕೇಳ್ಕೋಬೇಕು ಅವ್ರನ್ನ, ಸ್ವಲ್ಪ ಹೇಳ್ರಿ ಹೇಳ್ರಿ ಅಂದರೆ ಆಗ ಹೇಳ್ತಾ 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 ಬರ್ತಾರೆ, ಆನಂದ ಆಗಿಬಿಡ್ತಾ ಬರುತ್ತೆ. ಅದು ನಮಗೆ ಬೇಕು. ಇದು ಸಂಗ್ರಹ ಮಾಡಬೇಕು ನಾವು. ಈ ಪುಷ್ಪದ ಮಾಲೆಯನ್ನು ನಾವು ಸಂಗ್ರಹ ಮಾಡಿ 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 ಕೊರಳಲ್ಲಿ ಹಾಕ್ಕೋಬೇಕು. ಅದರಿಂದ ಮನಸ್ಸು ಉಲ್ಲಾಸ ಆಗುತ್ತೆ. ಏಕಾಂತದಲ್ಲಿ ಆ ಹೂವಿನ ಹಾರ ಅದು ಸುಗಂಧ ಮೂಗ್ಗೆ ಬರ್ತಾ ಇದ್ರೆ ಆನಂದ ಆಗ್ತಾ ಇರುತ್ತಲ್ಲ, ಅದೇ ಥರ ದಾಸರ ಲೀಲೆ ಎನಗೆ ಪುಷ್ಪದ ಮಾಲೆ ಅಂದರು. ಅನುಭವಿಸಿ ನೋಡಿದದ್ದು, ಅನುಭವಿಸಿ ನೋಡಿದದ್ದು. ಇನ್ನೊಂದು ಹೇಳ್ತೇನೆ, ಏನು ಈ ಮಹಾನುಭಾವರು ವಿಶೇಷವಾಗಿ ಸ್ನಾನಕ್ಕೆ ಹೋಗಿದ್ದಾರೆ, ತುಂಬ ದೂರ, ಮೈಲುಗಟ್ಟೆ ದೂರ, ಎಲ್ಲೋ ಹೋದರೆ ಅಲ್ಲಿ ನೆಲದಲ್ಲಿ ಚೂರೇ ಚೂರು ನೀರು, ಚಿಪ್ಪಿನಿಂದ ಆ ನೀರನ್ನು ಕೊಡಕ್ಕೆ ಹಾಕ್ಕೊಂಡು ಅದರಿಂದ ಸ್ನಾನ, ಅದರಲ್ಲೇ ಬಟ್ಟೆಯಲ್ಲಿ ಶೋಧಿಸಿಕೊಂಡು ನೀರು ತರಬೇಕು. ಎಷ್ಟು ಹೊತ್ತು ಹಿಡಿಯುತ್ತೀರಿ ಸ್ನಾನ ಮಾಡಲಿಕ್ಕೆ, ಆ ನೀರು ತರಲಿಕ್ಕೆ? ಬಿಸಿಲಲ್ಲಿ ತರ್ತಾ ಇದ್ದಾರೆ, ಅದು ಕೈ ಹೀಗೆ ಹಿಡ್ಕೊಂಡು ತರಬೇಕು, ಮೈ ತಾಗಿಸ್ಲಿಕ್ಕಿಲ್ಲ ದೇವ್ರ ಪೂಜಾ ನೀರು. ಅಂಥ ಕಾಲಕ್ಕೆ ಬಿಸಿಲಲ್ಲಿ ಒದ್ದಾಡ್ತಾ ನೀರಿಲ್ಲದೆ ಕೈಕಾಲು ಪಡ್ಕೊಳ್ತಾ ಇದೆ ಒಂದು ಕತ್ತೆ. ಓಡಿ ಹೋಗಿ ಆ ನೀರು ಕುಡಿಸ್ಬಿಟ್ರು, ಕುಡಿಸಿದ ಹಂಗಲ್ಲ, ಅದು ಏನು ಕುಣಿತ ಸಂತೋಷವಾಗಿ ಹೋಗ್ಬಿಡ್ತು. ತಿರ್ಗಾ ಹೋದ್ರಲ್ಲ, ಸ್ನಾನ ಮಾಡ್ಕೊಂಡು ಬಂದರು. ಚಾಗಿ ಕೇಶವರಾಯನ ಅಡಿಯನ್ನು ಬದುಕಿಸಿದರು. ಬದುಕಿಸೋ ಕಾಲಕ್ಕೆ ಕಾಶಿಗೆ ಹೋದ ಪುಣ್ಯ ಕೊಟ್ಟರು. ಪಕ್ಕದಲ್ಲಿ ದಾಸರು ಕೂತಾರೆ, ಗೋಪಾಲದಾಸರು ಕೇಳ್ತಾರೆ, ಕತ್ತೆಗೆ ನೀರು ಕುಡಿಸಿದ ಪುಣ್ಯ ಕೊಡ್ಬೋದಲ್ವಾ ಅಂದರು. ಅವರವರು ಒಳಗೊಳಗೆ ಒಬ್ಬರು. ಅವಾಗ ದಾಸರು ಅಂದ್ರಂತೆ, ಕಾಶಿಗೆ ಇನ್ನೊಂದ್ಸಲ ಹೋಗಿ ಬರ್ಬೋದು, ಅಂಥ ಕತ್ತೆ ಮತ್ತೂ ಸಿಗಲ್ಲ. ಅಷ್ಟೇ ಅಲ್ಲಿ ಆ ಒಂದು ಕಥಾದಲ್ಲಿ ಮುಂದೆ ನಮಗೆ ಸಿಗಲ್ಲ, ಅದು ಲಿಂಕೆ ಸಿಗಲ್ಲ. ನಂತರ ಅದೇ ಮಾನವಿ ಪ್ರಾಂತದಲ್ಲಿ ಒಬ್ಬ ವ್ಯಕ್ತಿ ತಮ್ಮ ಜೊತೆಯವರು ಶಿಷ್ಯರಿಂದ ಕೂಡಿಕೊಂಡು ಈ ಕಥೆಯನ್ನು ಹೇಳ್ತಾ ಕೊನೆಗೆ ಇವತ್ತ್ಯಾಕೆ ಇವರು ಇದು ಹೇಳ್ತಾ ಇದ್ದಾರೆ ಅಂತ ನೋಡಿದಾಗ ಶಿಷ್ಯರಿಗೆ ಹೇಳಿದ್ದು, ಒಂದು ಕಡೆಯವರಿಗೆ ಮೈ ನವಿರು ಹೇಳ್ತಾ ಇದೆ, ಕೊನೆ ಹೇಳಿದ್ರಂತೆ ಆ ಕತ್ತೆ ಯಾರೂ ಅಲ್ಲ, ನಾನೇ ಹಿಂದೆ ಕತ್ತೆಯಾಗಿ ಹುಟ್ಟಿದ್ದೆ ವಿಜಯದಾಸರ ಕಾಲದಲ್ಲಿ, ಅದಕ್ಕೆ ನನಗೆ ನೀರು ಕುಡಿಸಿದ್ರಪ್ಪ. ಎಂದಾದರೂ ನಮಗೆ ಅಂತಹದ್ದೊಂದು ಊಹಿಸಲಿಕ್ಕಾಗತ್ತ? ಕ್ಯಾನ್ ವಿ ಇಮ್ಯಾಜಿನ್ ದಟ್ ವಿಜಯದಾಸರ ಕಾಲಕ್ಕೆ ಒಬ್ಬ ವ್ಯಕ್ತಿ ಈ ಥರ ಕತ್ತೆಯಾಗಿದ್ದಿರಬಹುದು, ಅವರ ನೀರು ಕುಡಿಸಿದರು ಅಂತ. ಆ ವ್ಯಕ್ತಿಯ ಪುನಃ ಅಲ್ಲೇ ಆ ಪ್ರಾಂತಕ್ಕೆ ಬಂದು ಕವನ ಮಾಡ್ತಾ ತಿರುಗಿದ್ರು ಅಂತ ಯಾರಿಗಾದರೂ ನಮಗೆ ಅನಿಸುತ್ತ? ಆ ನೀರು ಕುಡಿದ ವ್ಯಕ್ತಿ ಹೇಳಿದರೆ ಹೊರತು ಗೊತ್ತಾಗಿಲ್ಲ. ಅದಕ್ಕೆ ಹೇಳ್ತಾರೆ ಇವೆಲ್ಲ ಯಾಕಿದು ಅಂತು ಅಂದರೆ, ವಿಜಯದಾಸರ ಮೇಲೆ ಸುಳಾದಿ ಮಾಡಲಿಕ್ಕೆ ಅವರಿಗೆ ಸರಸವೇ ಮಾಡಲಿಕ್ಕೆ ಆಗಿಲ್ಲಂತೆ. ವಿಜಯದಾಸರ ಹತ್ರ ಬಂದು ದಿನಕ್ಕೆ ಒಂದು ಖರ್ಜೂರ ತಿಂದು ಸೇವಾ ಮಾಡಿದರು ಚಿಕ್ಕಲ್ ಪರ್ವಿಗೆ. ಅವಾಗ ಕೇಳಿದ್ರಂತೆ, ಯಾಕೆ ಗುಂಡಣ್ಣ ಜಗನ್ನಾಥದಾಸರ ಮೇಲಾದರೆ ಸರಸರಸರ ಮಾಡಿಬಿಡ್ತೀಯ, ವಿಜಯದಾಸರ ಮೇಲೆ ಯಾಕೆ ಅಷ್ಟು ಕಷ್ಟ? ಅದಕ್ಕಂದ್ರಂತೆ, ಅವರು ನಮ್ಮಪ್ಪ ಜಗನ್ನಾಥದಾಸರು ಸಲಿಗೆ ಜಾಸ್ತಿ, ಇದು ಗುರುಗಳಪ್ಪ ಜಾಗ್ರತೆ ಆಗಿರಬೇಕು. ಈ ಮಾತು ಹೇಳ್ತಾ ಇದು ಹೇಳಿದ್ರಂತೆ, ನನಗೆ ನೀರು ಕೊಟ್ಟ ಗುರುಗಳು ಅವರು ಯಾರ್ಯಾರಿಗೆ ಎಂತೆಂಥ ಅನುಭವ ಆಗಿರುತ್ತೆ, ಎಂತೆಂಥ ಈ ಪಂಥದಲ್ಲಿ ಹೋಗುವಾಗ ದಾಸ ಪಂಥದಲ್ಲಿ ಏನೇನು ಅನುಭವಗಳಾಗಿರುತ್ತೆ ಅದೆಲ್ಲ ನಮ್ಗೆ ಗೊತ್ತಿರಲ್ಲ. ಮೈ ರೋಮಾಂಚನ ಆಗ್ತಾ ಇರುತ್ತೆ. ನಮಗೆ ಕೇಳಿದವ್ರಿಗೆ ಹೀಗಿದ್ರೆ ಅನುಭವ ಪಡ್ಕೊಂಡವ್ರಿಗೆ ಹೇಗಿರಬೇಕು, ಅವರ ಎತ್ತರ ಹೇಗಿರಬೇಕು, ಹೌದಲ್ಲವೇ? ಅದಕ್ಕೆ ದಾಸರು ಹೇಳಿದರು ಒಂದು ಮಾತಲ್ಲಿ, ಅವರು ಒಬ್ಬರೇ ಕೂತರು, ಅವ್ರಿಗೆ ತಕ್ಕಂತಹ ದೊಡ್ಡ ದೊಡ್ಡವರೆಲ್ಲರನ್ನ ನೆನೆದು 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 ಆನಂದ ಪಡ್ತಿರ್ತಾರೆ. ಅದಕ್ಕೆ ದೊಡ್ಡವರಾದವರು ಯಾರ್ಯಾರು ಇರ್ತಾರೆ ಅವ್ರು ಏಕಾಂತದಲ್ಲಿ ಒಬ್ಬರೇ ಕೂತ್ಕೊಂಡಿದ್ರೆ ಈ ಒಬ್ಬರೇ ಕೂತಾರೆ ಅಂತ ನಾವು ಹೋಗಬಾರ್ದು. ದಡ್ಡಂದು ಹಳೆಯಿರಿಂದ ಹೋಗಿ ಅವರು ತಲೆ ತಿಂತ ಕೂತ್ಕೋಬಾರ್ದು. ಅವರು ತಲೆಯಲ್ಲಿ ಏನೋ ಕೂತಿರುತ್ತೆ, ಆಲೋಚನೆ ಮಾಡ್ತಿರ್ತಾರೆ, ಟೋಟಲಿ ಅಬ್ಸೆಂಟ್ ಮೈಂಡೆಡ್ ಇರ್ತಾರೆ. ನಾವು ಮಾತಾಡಿಸಿದ್ದಕ್ಕೆ ನಗ್ನಂತ ಮಾತಾಡಿ ಬನ್ನಿ ಬನ್ನಿ ಅಂತಾರಷ್ಟೇ, ಒಳಗೆ ಅವರು ಕನೆಕ್ಷನ್ ಬೇರೆ ಇರುತ್ತೆ. ಅದನ್ನೇ ಹೇಳ್ತಾ ಇದ್ದಾರೆ, ನಿನ್ನ ದಾಸರ ಲೀಲೆ ಎನಗೆ ಪುಷ್ಪದ ಮಾಲೆ, ಹೌದಲ್ವೋ? ಇನ್ನಾದರೂ ನಾವೊಂದು ಹೂವಿನ ಹಾರ ಹಾಕೋಬೇಕಲ್ವೋ? ಏನು ಹೂವಿನ ಹಾರ, ನಮಗೆ ಎಷ್ಟು ಜನ ದಾಸರ ಪರಿಚಯ, ಎಷ್ಟು ಜನ ಯತಿಗಳ ಪರಿಚಯ ಇದೆ, ಅವರ ಲೀಲೆಗಳು ಏನೇನು ನೆನಪಿದೆ? ಬರೀ ಆರಾಧನಾ ಟೈಮಲ್ಲಿ ನೆನಪಾಗುತ್ತಾ? ನಿತ್ಯ ನೆನೆಸ್ಕೊಳ್ತಾ ಇದ್ದೀವ, ದಿನಕ್ಕೆ ಒಬ್ಬರು ಇಬ್ಬರು ಅವರು ಮಾಡಿದಂತಹ ಚರ್ಯಗಳನ್ನು ನೆನೆಯುತ್ತಾ ಕೂಡೋಣ, ಒಬ್ಬರೇ ನೆನೆಯೋಣ, ಒಬ್ಬರೇ ನೆನೆಯೋಣ, ಆನಂದ ಪಡೋಣ, ಅವರ ಅಂತರ್ಯಾಮಿಗೆ ನಮಸ್ಕಾರ ಮಾಡೋಣ, ಮಾಡಿ ನೋಡಿ. ದಿನಕ್ಕೆ ಒಬ್ಬರು ಇಬ್ಬರು ಮಹಾತ್ಮರನ್ನ ಈ ಥರ ಅವರು ಮಾಡಿದ್ದೆಲ್ಲ ನೆನೆಸ್ಕೊಂತ ಸಂತೋಷ ಪಡ್ತಾ ಬನ್ರಿ, ಮನಸ್ಸಿನ ಮೇಲೆ ಎಂಥ ಪರಿಣಾಮ ಬೀರುತ್ತೆ ನಿಮಗೆ ಗೊತ್ತಾಗುತ್ತೆ. ಒಂದು ಹೂವಿನ ಹಾರ ಹಾಕ್ಕೊಂಡು ನೋಡ್ರಿ, ಘಮ್ ಅಂತ ವಾಸನೆ ಬರ್ತಾ ಇದ್ರೆ ಆ ಅನುಭವನೂ ಪಡ್ಕೊಂಡು ನೋಡ್ರಿ, ಈ ಒಂದು ಚಿಂತನೆ ಮಾಡಿಕೊಂಡು ನೋಡ್ರಿ, ದಾಸರಾಯರ ಮಾತು ಎಂಥದ್ದು ಅಂತ ನೋಡಿ, ಅವಾಗ ಗೊತ್ತಾಗತ್ತೆ ಮನಸ್ಸಿಗೆ ಉಲ್ಲಾಸ ಕೊಲ್ಲುವುದು ದಾಸರ ಲೀಲೆ. ಕಟ್ತಾರೆ, ನಿನ್ನ ದಾಸರ ಲೀಲೆ ಎನಗೆ ಪುಷ್ಪದ ಮಾಲೆ, ಇನ್ನು ಮುಂದೆ ಹೇಳ್ತಾ ಇದ್ದಾರೆ, ನಿನ್ನ ದಾಸರ ಕರುಣ ಎನಗೆ ವಜ್ರ ಕವಚ. ನಾವಿನ್ನೇನು ಬೇರ್ಬೇಕಾಗಿಲ್ಲ, ದೊಡ್ಡವರಾದವರು ಯಾರು ಹರಿದಾಸರಿರ್ತಾರೆ ಅವರ ಕರುಣೆ ನಮ್ಮ ಮೇಲೆ ಬಿದ್ದರೆ, ಏ ನಮ್ಮ ಹುಡುಗಪ್ಪ ಅಂತ ಬಿದ್ದುಬಿಟ್ರೆ ಮುಗೀತು. ವಜ್ರ ಕವಚ ನಮಗೆ. ಏನೇನು ಯಾರು ನಮಗೆ ತೊಂದರೆ ಕೊಡ್ಲಿಕ್ಕೆ ಬರ್ತಾರೆ ಅವರೆಲ್ಲ ದೂರ ಓಡಿ ಹೋಗ್ಬಿಡ್ತಾರೆ. ಅಂಥ ಕವಚ ದಾಸರ ಕರುಣ. ಅದು ಸಂಪಾದನೆ ಮಾಡಿದ್ವ ನೋಡಬೇಕು. ಒಬ್ಬರಾದರೂ ಹರಿದಾಸರು, ಅವ್ರ ಯತಿಗಳಾಗಿರ್ಬೋದು ದಾಸರಾಗಿರ್ಬೋದು, ಅವರ ಕರುಣ ಪಡ್ಕೊಂಡವ, ಅವರ ಕರುಣ ನಮ್ಮ ಮೇಲೆ ಇದೆಯಾ? ನಮ್ಮನ್ನ ಹೆಂಗೆ ಗೊತ್ತಾಗತ್ತೆ ಅವ್ರ ಕರುಣ ನಮ್ಮ ಮೇಲಿದೆ? ನಮ್ಮನ್ನು ಕಂಡ ಕೂಡಲೇ ಅವರ ಮುಖದಲ್ಲಿ ಸಂತೋಷ ಬರ್ತಾ ಇದೆಯಾ? ನಮ್ಮ ನೋಡಿದ ಕೂಡಲೇ ಅವರು ನಗ್ನಗ್ತಾ ಬಂದು ಮಾತಾಡಿಸಿ ಬರೋ ಅಂತ ಕರೀತಾ ಇದ್ದಾರ, ಹತ್ತಿರ ಆಗ್ತಾ ಇದ್ದಾರ, ನಮ್ಮ ಜೊತೆಗೆ ಅವರು ಸಂತೋಷವಾಗಿರ್ತಾ ಇದ್ದಾರ? ಹಾ, ನಮ್ಮ ಮೇಲೆ ಅವ್ರ ಕರುಣ ಇದೆ ಅಂತ ಅರ್ಥ. ಇಲ್ಲದಿದ್ರೆ ಅಲ್ಲಿಗಲ್ಲಿಗೆ ಕಳಿಸಿಬಿಡ್ತಾರೆ. ಹೌದು ತಾನೆ, ದೊಡ್ಡವರ ಮುಖದಲ್ಲಿ ಸಂತೋಷ ಬರಲಿಕ್ಕೆ ನಮ್ಮ ಒಂದು ಏನು ಒಡನಾಟ ಕಾರಣ ಆಯಿತಾ? ನಮ್ಮ ಸೇವೆ ಅವರ ಮನಸ್ಸಲ್ಲಿ ಅಷ್ಟು ಪರಿಣಾಮ ಬೀರ್ತಾ? ಸಾಕು, ಅದು ನಮಗೆ ವಜ್ರ ಕವಚ. ದೊಡ್ಡವರ ಸೇವೆಯೇ, ದೊಡ್ಡವರ ಕರುಣೆಯೇ ನಮಗೆ ವಜ್ರ ಕವಚ. ಅದನ್ನು ಹೇಳ್ತಾ ಇದ್ದಾರೆ, ನಿನ್ನ ದಾಸರ ಕರುಣ ಎನಗೆ ವಜ್ರ ಕವಚ, ನಿನ್ನ ದಾಸರ ಸಂದರ್ಶನವೇ ಲಾಭ. ಇಡೀ ಬದುಕಿದ್ವಿ ಕೊನೆಗೆ ಲಾಭ ನಷ್ಟ ಅಂತ ಕ್ಯಾಲ್ಕುಲೇಷನ್ ಶುರು ಆಗುತ್ತಲ್ಲ. ಶುರುವಾದರೆ ಈ ಜನ್ಮದಲ್ಲಿ ಏನೇನು ಲಾಭ ಅಂದರೆ ಒಂದೇ ಹೇಳ್ತಾರೆ, ಸಂದರ್ಶನವೇ ಲಾಭ. ನೀ ಜನ್ಮದಲ್ಲಿ ಎಷ್ಟು ಜನ ನಿನ್ನ ದಾಸರ ಸಂದರ್ಶನ ಮಾಡಿರ್ತೀನಲ್ಲ ಅದೆಲ್ಲ ಲಾಭ, ಅದೇವೇ ಲಾಭ, ಮಿಕ್ಕದ್ದಲ್ಲ. ನಾವು ಬೇಡದವನ್ನೆಲ್ಲ ನೋಡ್ಲಿಕ್ಕೆ ಹೋಗ್ತಾ ಇರ್ತೀವಿ, ನಮ್ಮನ್ನು ಮರೆತು ಹೋಗೋರ್ನ, ನಮ್ಮನ್ನು ಬಿಟ್ಟು ಹೋಗೋರ್ನ, ಅವ್ರ ಹಿಂದೆ ಬಿದ್ದಿರ್ತೀವಿ. ನಮ್ಮ ಹಿಂದೆ ಇರುವವರನ್ನ, ನಮ್ಮನ್ನು ರಕ್ಷಣೆ ಮಾಡತಕ್ಕಂಥವ್ರನ್ನ ಯಾರನ್ನ ನಾವು ನೋಡಲ್ಲ. ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ, ನಿನ್ನ ದಾಸರ ಸಂದರ್ಶನವೇ ಲಾಭ. ಇದು ಕೇಳ್ಕೋಬೇಕು ದೇವರನ್ನ, ಸ್ವಾಮಿ ನಿನ್ನ ದಾಸರ ಸಂದರ್ಶನ ಕೊಡು, ನಿನ್ನ ದಾಸರು ನನ್ನ ಹತ್ತಿರ ಇರಲಪ್ಪ, ಅದಕ್ಕಿಂತ ಏನೇನು ಬೇಕಾಗಿಲ್ಲ. ಮತ್ತೆ ವಿಜಯದಾಸರ ಒಂದೊಂದು ಪಂಕ್ತಿ ಎಷ್ಟು ಭಾರತ್ತು, ಎಷ್ಟು ಭಾರದ್ದು, ಎಷ್ಟು ಭಾರದ ಗೊತ್ತಾ? ಹೇಳ್ತಾ ಇದ್ದಾರೆ, ವಿಜಯದಾಸರಾಗಿ ಹುಟ್ಟಿದಾಗ, ಹುಟ್ಟಿದ ಕಾಲಕ್ಕಿಂತ ವ್ಯಾಸಕಾಶಿಗೆ ಹೋಗಿ ಮಲಗೋಪರ್ಯಂತ ಎಷ್ಟು ವರ್ಷಗಳಾಯಿತು, ಅಷ್ಟು ವರ್ಷಗಳ ಕಾಲ ಏನೂ ಇದ್ದಿಲ್ಲ. ಆಗ ಆಗಿದ್ದು ದರ್ಶನ ಯಾರದ್ದು? ಪುರಂದರದಾಸರದ್ದಾಯಿತು. ಪುರಂದರದಾಸರ ದರ್ಶನ, ವ್ಯಾಸರಾಜರೇ ಮೊದಲಾದ ಮಹಾನುಭಾವರೆಲ್ಲರನ್ನ ಕರ್ಕೊಂಡು ಬಂದರು. ಹಿಂದೆ ಸ್ವಾಮಿನೂ ಬಂದ್ಬಿಟ್ಟ, ವೇದವ್ಯಾಸರು ಅನುಗ್ರಹ ಮಾಡಿದರು, ವಿಜಯ ದಾಸರಾದರಲ್ಲ. ಅದಕ್ಕೆ ಹೇಳಿದರು, ನಿನ್ನ ದಾಸರ ಸಂದರ್ಶನವೇ ಲಾಭ. ಅಷ್ಟರವರೆಗೆ ನಷ್ಟ ಏನೂ ಇದ್ದಿಲ್ಲ, ಎಲ್ಲ ಲಾಭ ಆಯಿತು. ಅದಕ್ಕಂದ್ರು ಜೀವನದಲ್ಲಿ ಲಾಭ ಅಂತ ಬರಬೇಕಾದ್ರೆ ನಿನ್ನ ದಾಸರ ಸಂದರ್ಶನವೇ ಲಾಭ. ಇನ್ನು ಮುಂದಿನದ್ದನ್ನು ನಾಳೆ ನೋಡೋಣ ಎಂಬಲ್ಲಿಗೆ ಶ್ರೀಕೃಷ್ಣ ಅರ್ಪಣೆ.